ಅಸ್ತ್ರ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಚತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಒಂದು ಎಲೆಯನ್ನು, ಒಂದು ಪುಷ್ಪವನ್ನು, ಒಂದು ಹಣ್ಣನ್ನು ಅಥವಾ ಒಂದಿಷ್ಟು ನೀರನ್ನು ಯಾರಾದರೂ ನನಗೆ ಭಕ್ತಿ ಮತ್ತು ಪ್ರೀತಿಯಿಂದ ಕೊಟ್ಟರೆ ನಾನು ಸ್ವೀಕರಿಸುತ್ತೇನೆ. ಈಗ ನಾವು ಕೃಷ್ಣನ ಬಳಿ ಸ್ನೇಹವನ್ನು ಮಾಡಬೇಕು, ಆಗಲೇ ಅವನ ಬಳಿ ಹೋಗಲು ಸಾಧ್ಯ. ಉದಾಹರಣೆಗೆ, ಯಾರಾದರೂ ಅತಿ ಪ್ರಖ್ಯಾತ ವ್ಯಕ್ತಿಯನ್ನ, ಮಂತ್ರಿಯನ್ನ ನಾವು ನೋಡಬೇಕೆಂದರೆ ಯಾವುದಾದರೂ ಒಂದು ರೀತಿಯಲ್ಲಿ ಸಂಬಂಧವನ್ನು ಸ್ಥಾಪಿಸಿಕೊಳ್ಳಬೇಕು, ಯಾವುದಾದರೂ ಒಂದು ರೀತಿಯಲ್ಲಿ ಸ್ನೇಹದಿಂದ ನಾವು ಪರಿಚಯಿಸಿಕೊಳ್ಳಬೇಕು, ಅವರಿಗೆ ಇಷ್ಟವಾಗುವುದನ್ನ ಮಾಡುವುದು, ಆಗ ನಾವು ಕಾರ್ಯವನ್ನು ಸಾಧಿಸಬಹುದು. ಇದೇ ರೀತಿಯಲ್ಲಿ ನಾವು ಆ ಕೃಷ್ಣನ ಲೋಕಕ್ಕೆ ಹೋಗಬೇಕಾದರೆ ಕೃಷ್ಣನ ಬಳಿ ಸ್ನೇಹವನ್ನ, ಪ್ರೀತಿಯನ್ನ ಸ್ಥಾಪಿಸಿಕೊಳ್ಳಬೇಕು, ಆಗಲೇ ಸಾಧ್ಯ. ಕೃಷ್ಣ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು. ಈ ಪ್ರೀತಿ ಇಲ್ಲದಿದ್ದರೆ ಹೇಗೆ ಅವನ ಕೃಪೆಯನ್ನು ಪಡೆಯಲು ಸಾಧ್ಯ? ಈಗ ಪ್ರೀತಿ ಮಾಡಬೇಕೆಂದರೆ ಆರು ಚಟುವಟಿಕೆಗಳಿವೆ, ವಿನಿಮಯಗಳಿವೆ, ಎಕ್ಸ್ಚೇಂಜ್. ಏನದು? ದದಾತಿ ಪ್ರತಿಗೃಹ್ಣಾತಿ ಭುಂಕ್ತೆ ಭೋಜಯತೆ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಚ ಷಡ್ವಿಧಂ ಪ್ರೀತಿ ಲಕ್ಷಣಂ. ಒಬ್ಬರ ಮೇಲೆ ಪ್ರೀತಿ ಇದೆ, ಅದು ಹೇಗೆ ವ್ಯಕ್ತಪಡಿಸುವುದು? ಮೊದಲನೆಯದಾಗಿ ದದಾತಿ, ಯಾರ ಮೇಲೆ ನಮಗೆ ತುಂಬಾ ಪ್ರೀತಿ ಉಂಟೋ ಅವರಿಗೆ ಅವರಿಗೆ ಇಷ್ಟವಾದದ್ದನ್ನು ಕೊಡುವುದು, ಇದು ಮೊದಲನೆಯದು. ದದಾತಿ ಪ್ರತಿಗೃಹ್ಣಾತಿ, ಅವರು ಪ್ರೀತಿಯಿಂದ ಏನು ಕೊಡುತ್ತಾರೋ ಅದನ್ನು ನಾವು ಸ್ವೀಕರಿಸುವುದು, ಇದು ಎರಡನೇ ವಿನಿಮಯ. ದದಾತಿ ಪ್ರತಿಗೃಹ್ಣಾತಿ ಭುಂಕ್ತೆ ಭೋಜಯತೆ, ಅವರಿಗೆ ಇಷ್ಟವಾದ ಆಹಾರವನ್ನು ಕೊಡುವುದು, ಅವರು ಪ್ರೀತಿಯಿಂದ ನಮಗೆ ಇಷ್ಟವಾದ ಆಹಾರವನ್ನು ಕೊಡುವುದನ್ನು ಸ್ವೀಕರಿಸುವುದು, ಇವುಗಳು ಮೂರು ಮತ್ತು ನಾಲ್ಕು. ಭುಂಕ್ತೆ ಭೋಜಯತೆ. ನಂತರ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಚ, ನಮ್ಮ ಮನಸ್ಸಿನಲ್ಲಿರುವುದನ್ನು ಅವರಿಗೆ ಬಹಿರಂಗಪಡಿಸುವುದು ಹಾಗೂ ಅವರ ಮನಸ್ಸಿನಲ್ಲಿರುವುದನ್ನು ಬಹಿರಂಗವಾಗಿ ನಮಗೆ ಹೇಳಿದಾಗ ಗಮನ ಕೊಟ್ಟು ಕೇಳುವುದು. ಏಕೆಂದರೆ ನಾವು ಪ್ರೀತಿ ಮಾಡುವವರು ತೊಂದರೆಯಲ್ಲಿದ್ದಾಗ ಅವರ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ. ಇವೆರಡು ಐದು ಮತ್ತು ಆರನೆಯ ವಿನಿಮಯಗಳು. ಈ ರೀತಿಯಲ್ಲಿ ನಾವು ಭಗವಂತನ ಬಳಿ ನಡೆದುಕೊಳ್ಳಬೇಕು, ಪ್ರಾರಂಭಿಸಬೇಕು. ಮೊದಲನೆಯದಾಗಿ ಆಫರಿಂಗ್, ಅರ್ಪಿಸುವುದು, ನೀಡುವುದು. ನಾವೀಗ ಕೃಷ್ಣನನ್ನು ಪ್ರೀತಿಸುತ್ತಿದ್ದೇವೆ ಅಂದರೆ ಅವನಿಗೆ ನಾವು ಏನಾದರೂ ಕೊಡಬೇಕು. ಆದರೆ ಏನು ಕೊಡುವುದು ಆ ಕೃಷ್ಣನಿಗೆ? ಯಾರಾದರೂ ಹೇಳಬಹುದು, ನಾನು ತುಂಬಾ ಬಡವನು, ನನಗೇನು ಕೊಡುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ನಾವು ಅನೇಕ ಬಾರಿ ನೋಡಿದ್ದೇವೆ, ಏನಾದರೂ ತುಂಬಾ ಒಳ್ಳೆಯದನ್ನು ಸಾಧಿಸಬೇಕಾದರೆ ದೇವತೆಗಳಿಗೆ ಅಥವಾ ವಿಗ್ರಹಗಳಿಗೆ ಬಹಳ ಖರ್ಚನ್ನು ಮಾಡಬೇಕು, ಒಂದು ದೊಡ್ಡ ಪಟ್ಟಿಯೇ ಇರುತ್ತದೆ. ಆದರೆ ಒಬ್ಬ ಬಡವನಿದ್ದಾನೆ, ಕೃಷ್ಣನಿಗೆ ಏನಾದರೂ ಅರ್ಪಿಸಬೇಕು, ಈಗ ಏನು ಕೊಡಬಹುದು? ಇಲ್ಲಿ ಕೃಷ್ಣನು ಒಂದು ಅತಿ ಚಿಕ್ಕ ಪಟ್ಟಿಯನ್ನು ನೀಡುತ್ತಿದ್ದಾನೆ. ಪ್ರಪಂಚದಲ್ಲಿ ಅತಿ ಬಡಪಾಯಿ ಕೂಡ ಅರ್ಪಿಸುವಂತಹ ವಸ್ತುಗಳನ್ನು ಕೇಳುತ್ತಾನೆ ಆ ಭಗವಂತನಾದ ಕೃಷ್ಣನು. ಏನದು? ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದಿಷ್ಟು ನೀರು, ತುಳಸಿ ದಳಗಳು ಅಥವಾ ಎಲೆಗಳು, ಪುಷ್ಪಂ ಕೆಲವು ಹೂವುಗಳು ಹಾಗೂ ಫಲಂ ಹಣ್ಣು, ಚಿಕ್ಕ ಹಣ್ಣು. ಈಗ ಈ ನಾಲ್ಕು, ಪತ್ರಂ ಪುಷ್ಪಂ ಫಲಂ ತೋಯಂ, ಇಡೀ ಬ್ರಹ್ಮಾಂಡದಲ್ಲಿ ಸುಲಭವಾಗಿ ಸಿಗುವಂತಹ ವಸ್ತುಗಳು, ಯಾರಿಗೆ ಆಗಲಿ, ಎಷ್ಟೇ ಬಡವನಾಗಲಿ, ಇದು ಸಾಧ್ಯವಿಲ್ಲದ ಕೆಲಸವೇ ಅಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಇದು ಸುಲಭವಾಗಿ ಸಾಧ್ಯವಾಗುವಂತಹ ವಸ್ತುಗಳು, ನಾಲ್ಕು ವಸ್ತುಗಳು, ಒಂದು ಚಿಕ್ಕ ಎಲೆ, ಎಷ್ಟೊಂದು ಮರಗಳಿವೆ, ಒಂದೇ ಒಂದು ತೆಗೆದುಕೊಂಡರೂ ಯಾರು ಬೇಡ ಎಂದು ಹೇಳುವುದೇ ಇಲ್ಲ. ಯಾರಾದರೂ ಎಲೆ ಕಿತ್ತುವುದನ್ನು ನಿಲ್ಲಿಸಿದರೂ ಒಂದೇ ಒಂದು ಎಲೆ ಭಗವಂತನಿಗೋಸ್ಕರ ತೆಗೆದುಕೊಳ್ಳುತ್ತೇನೆ ಅಂದರೆ ಯಾರು ಬೇಡ ಎಂದು ಎನ್ನುವುದಿಲ್ಲ. ನಂತರ ಇದೇ ರೀತಿಯಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ, ಯಾವುದಾದರೂ ಸರಿ ಸುಲಭವಾಗಿ ಸಿಗುವಂತಹ ವಸ್ತುಗಳೇ. ಯೋ ಮೇ ಭಕ್ತ್ಯ ಪ್ರಯಚ್ಛತಿ, ನಿಜವಾದ ವಸ್ತು ಏನು? ಪ್ರೇಮ, ಪ್ರೀತಿ, ಭಕ್ತಿ. ಯಾರು ನನಗೆ ಈ ನಾಲ್ಕು ವಸ್ತುಗಳನ್ನು ಪ್ರೀತಿಯಿಂದ, ಭಕ್ತಿಯಿಂದ ಕೊಡುತ್ತಾರೋ ತದಹಂ ಭಕ್ತ್ಯುಪಹೃತಂ, ಇವುಗಳನ್ನು ಪ್ರೀತಿಯಿಂದ ಹಾಗೂ ಭಕ್ತಿಯಿಂದ ತಂದು ನೀಡಿದ ಕಾರಣಕ್ಕೆ ಭಗವಂತನು ಹೇಳುತ್ತಾನೆ, ತದಹಂ ಅಶ್ನಾಮಿ, ನಾನು ಸ್ವೀಕರಿಸುತ್ತೇನೆ. ಏಕೆಂದರೆ ಭಕ್ತಿಯ ಪ್ರಯತಾತ್ಮನಃ, ಭಕ್ತಿಯಿಂದ ಪ್ರೀತಿಯಿಂದ ನೀಡಲ್ಪಟ್ಟಿದೆ. ಭಗವಂತನು ನಮ್ಮ ಬಳಿ ಏನೋ ದೊಡ್ಡದಾಗಿ ಕೇಳುತ್ತಿಲ್ಲ. ಒಂದಿಷ್ಟು ನೀರು, ಒಂದು ಹಣ್ಣು, ಎಲೆ, ಪುಷ್ಪ, ಈ ನಾಲ್ಕು ವಸ್ತುಗಳನ್ನು ಕೇಳುತ್ತಿದ್ದಾನೆ ಅಷ್ಟೇ. ಇದು ಕೂಡ ಅವನ ಅಗಣಿತ ಅಪಾರ ಕರುಣೆಗಳಲ್ಲಿ ಒಂದು. ಅವನು ಎಲ್ಲರಿಗೂ ಸಾಧ್ಯವಾಗುವುದನ್ನೇ ಕೇಳುತ್ತಿದ್ದಾನೆ. ಕೃಷ್ಣನು ನಮ್ಮ ಬಳಿ ಏಕೆ ಕೇಳುತ್ತಿದ್ದಾನೆ? ಕೃಷ್ಣನಿಗೆ ತಾನು ತಿನ್ನುವುದಕ್ಕೆ ಕೊರತೆ ಇದೆ ಎಂದಲ್ಲ, ಇಡೀ ಸೃಷ್ಟಿಯೇ ಅವನದು. ಅವನು ಸಂಪೂರ್ಣನು. ಅವನು ಹೇಳಿದಂತೆ ಕೇಳುತ್ತದೆ ಪ್ರಕೃತಿ. ಅವನ ಅಧೀನದಲ್ಲಿದೆ ಪ್ರಕೃತಿ. ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ. ಎಷ್ಟೊಂದು ಶಕ್ತಿಗಳಲ್ಲಿ ಈ ಭೌತಿಕ ಪ್ರಕೃತಿ ಕೂಡ, ಮೆಟೀರಿಯಲ್ ನೇಚರ್ ಕೂಡ ನನ್ನ ಒಂದು ಶಕ್ತಿ, ನನ್ನ ಒಂದೇ ಒಂದು ಶಕ್ತಿ. ಈ ಭೌತಿಕ ಪ್ರಕೃತಿ, ಮೆಟೀರಿಯಲ್ ನೇಚರ್ ನನ್ನ ಆಜ್ಞೆಯಂತೆ ನಡೆಯುತ್ತಿದೆ. ಇದು ಕೃಷ್ಣನ ಶಕ್ತಿ. ಹೀಗಿದ್ದಲ್ಲಿ ಒಂದಿಷ್ಟು ನೀರಿಗಾಗಿ, ಎಲೆಗಳಿಗಾಗಿ ಭಗವಂತನು ಈ ಶ್ಲೋಕವನ್ನು ಹೇಳುತ್ತಿಲ್ಲ. ನಾವು ಅರ್ಥ ಮಾಡಿಕೊಳ್ಳಬೇಕು, ಅವನಿಗೆ ಬೇಕಾಗಿರುವುದು ಭಕ್ತಿ, ಪ್ರೀತಿ. ಈಗ ಭಗವಂತನಿಗೆ ದೊಡ್ಡದಾಗಿ, ಮಹೋನ್ನತವಾಗಿ ಆಚರಣೆಗಳನ್ನು ನಾನು ಮಾಡಲೇಬೇಕು, ಏಕೆಂದರೆ ನನಗೆ ತುಂಬಾ ಪ್ರೀತಿ ಇದೆ ಅವನ ಮೇಲೆ. ಆದರೆ ನಾನೇನು ಮಾಡುವುದು, ನಾನು ತುಂಬಾ ಬಡವ. ಇಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ಕೃಷ್ಣನು ವ್ಯವಸ್ಥೆ ಮಾಡಿದ್ದಾನೆ. ಇದು ಕೂಡ ಸಾಧ್ಯವಾಗುವಂತೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾನೆ ಆ ಕೃಷ್ಣನು. ಈ ವಿಷಯದಲ್ಲಿ ಒಂದು ನಿಜವಾಗಿಯೂ ನಡೆದ ಕಥೆಯನ್ನು ಹೇಳುತ್ತಾರೆ ಶ್ರೀಲ ಪ್ರಭುಪಾದರು. ಇದನ್ನು ಶ್ರೀಮದ್ ಭಾಗವತದಲ್ಲಿ ಅವರು ವಿವರಿಸಿದ್ದಾರೆ. ಒಬ್ಬ ಬಡಪಾಯಿ ಬ್ರಾಹ್ಮಣನಿದ್ದನು. ಅವನ ಬಳಿ ಒಂದಿಷ್ಟು ಹಣವೂ ಇರಲಿಲ್ಲ. ದೇವರಿಗೆ ಪೂಜೆ ಮಾಡುವಷ್ಟು ಅವಕಾಶವೂ ಕೂಡ ಇರಲಿಲ್ಲ ಆ ಬ್ರಾಹ್ಮಣನಿಗೆ. ಆದರೆ ಅವನೋ ಕೃಷ್ಣನ ಪರಮ ಭಕ್ತನು. ಕೃಷ್ಣನ ಅರ್ಚಾಮೂರ್ತಿಯನ್ನು, ವಿಗ್ರಹವನ್ನು ಪೂಜಿಸದೆ ಅವನಿಗೆ ಸಮಾಧಾನವೇ ಇಲ್ಲ. ಭಗವಂತನ ಸೇವೆ ಇಲ್ಲದೆ ಒಬ್ಬ ಭಕ್ತನು ಬದುಕಲಾರ. ಹೀಗಿದ್ದಲ್ಲಿ ಆ ಭಕ್ತನು ತನ್ನ ಮನಸ್ಸಿನಲ್ಲೇ ಪೂಜೆ ಮಾಡುತ್ತಿದ್ದನು. ದೈವಾರಾಧನೆಗೋಸ್ಕರ ಮನಸ್ಸಿನಲ್ಲಿ ಬೇಕಾದ ವಸ್ತುಗಳನ್ನು ವ್ಯವಸ್ಥೆ ಮಾಡಿ ಸಂಗ್ರಹಿಸಿ ಪೂಜೆ ಪುನಸ್ಕಾರವನ್ನು ಆಚರಿಸುತ್ತಿದ್ದನು. ಮನಸ್ಸಿನಲ್ಲೇ ನದಿ ಬಳಿಗೆ ಹೋಗಿ ಚಿನ್ನದ ಮಡಿಕೆಯಲ್ಲಿ ಭಗವಂತನ ಅಭಿಷೇಕಕ್ಕೋಸ್ಕರ ನೀರನ್ನು ಹೊತ್ತಿಕೊಂಡು ಬರುತ್ತಿದ್ದನು. ಅತಿ ಪರಿಮಳವಾದ ವಿಧ ವಿಧ ಪುಷ್ಪಗಳನ್ನು ಸಂಗ್ರಹಿಸಿ ವಿಗ್ರಹವನ್ನು ಅಲಂಕರಿಸುತ್ತಿದ್ದನು ಆ ಬ್ರಾಹ್ಮಣನು. ತುಪ್ಪದಿಂದ ದೀಪವನ್ನು ಹಚ್ಚುತ್ತಿದ್ದನು. ಅತಿ ಸುಗಂಧವನ್ನು ಹೊಂದಿರುವ ಧೂಪಗಳನ್ನು ಹಚ್ಚುತ್ತಿದ್ದನು. ಈ ರೀತಿಯಲ್ಲಿ ಚೆನ್ನಾಗಿ ಆರಾಧನೆಯನ್ನು ಮಾಡುತ್ತಿದ್ದನು ಆ ಬ್ರಾಹ್ಮಣನು. ಒಂದು ಬಾರಿ ಅದೇ ರೀತಿಯಲ್ಲಿ ಮನಸ್ಸಿನಲ್ಲೇ ತುಂಬಾ ರುಚಿಕರವಾಗಿ ನೈವೇದ್ಯಕ್ಕೋಸ್ಕರ ಸಕ್ಕರೆ ಪೊಂಗಲನ್ನು ಮಾಡಿದನು. ಮಾಡಿದ ನಂತರ ವಿಗ್ರಹಕ್ಕೆ ನೈವೇದ್ಯ ಮಾಡಬೇಕಾದರೆ ಯೋಚಿಸಿದನು, ಭಗವಂತನಿಗೆ ಇದು ತುಂಬಾ ಬಿಸಿಯಾಗಿದ್ದರೆ ತಿನ್ನಲು ಕಷ್ಟವಾಗುತ್ತದೆ, ಒಂದೇ ಒಂದು ಬಾರಿ ನಾನು ಪರೀಕ್ಷಿಸುತ್ತೇನೆ ಎಂದು ಯೋಚಿಸಿ ಭಕ್ತನು ಬಿಸಿಯನ್ನು ಪರೀಕ್ಷಿಸಲು ತನ್ನ ಬೆರಳನ್ನು ಸಕ್ಕರೆ ಪೊಂಗಲಿನಲ್ಲಿ ಬಿಡುತ್ತಾನೆ. ಚೆನ್ನಾಗಿ ನೆನಪಿರಲಿ, ಇದೆಲ್ಲವೂ ಮನಸ್ಸಿನಲ್ಲೇ ನಡೆಯುತ್ತಿದೆ. ಆ ಬೆರಳನ್ನು ಸಕ್ಕರೆ ಪೊಂಗಲಿನಲ್ಲಿ ಬಿಟ್ಟ ಸಮಯದಲ್ಲಿ ಆ ಭಕ್ತನ ಬೆರಳು ಸುರ್ರೆಂದು ಸುಟ್ಟಿತು. ಆತನ ಮನೋಧ್ಯಾನವು ಮುರಿಯಿತು. ಕಣ್ಣು ಬಿಟ್ಟನು ಬ್ರಾಹ್ಮಣನು ಬೆರಳನ್ನು ನೋಡಿದನು. ನಿಜವಾಗಿಯೂ ಬೆರಳು ಸುಟ್ಟಿತು. ಅವನ ಅದ್ಭುತವಾದ ಆರಾಧನೆಯನ್ನು ನೋಡಿದ ನಂತರ, ಅವನ ಭಕ್ತಿಯನ್ನು ನೋಡಿದ ನಂತರ ಭಗವಂತನು ವೈಕುಂಠ ಲೋಕದಿಂದ ರಥವನ್ನು ಕಳುಹಿಸಿ ಆ ಭಕ್ತನನ್ನು ತನ್ನ ಲೋಕಕ್ಕೆ ಕರೆದುಕೊಂಡನು. ಏನು ನಿಜವಾಗಿಯೂ ಅರ್ಪಿಸಲಿಲ್ಲ ಎಂದರೂ ಮನಸ್ಸಿನಲ್ಲಿಯೇ ಮಾಡಿದ ಎಲ್ಲಾ ವಸ್ತುಗಳನ್ನು, ಎಲ್ಲಾ ಸೇವೆಗಳನ್ನು ಸ್ವೀಕರಿಸಿ ವೈಕುಂಠ ಲೋಕಕ್ಕೆ ಕರೆದುಕೊಂಡನು. ಇದು ಅವನ ಕರುಣೆಯ ಮಟ್ಟ. ಈ ರೀತಿಯಲ್ಲಿ ಭಗವಂತನು ಭಕ್ತವತ್ಸಲನು. ಯಾವ ವಿಧದಲ್ಲಿ ನಾವು ಆರಾಧಿಸಲು ಬಯಸುತ್ತೇವೆಯೋ ಆ ವಿಧದಲ್ಲಿ ಅವನು ಸ್ವೀಕರಿಸುತ್ತಾನೆ. ಇದು ಅವನಿಗೆ ನಮ್ಮ ಮೇಲೆ ಇರುವ ಅಪಾರವಾದ ಪ್ರೀತಿ. ಆದ್ದರಿಂದ ಪ್ರತಿಯೊಬ್ಬ ಪ್ರಾಮಾಣಿಕ ಭಕ್ತನು ಭಗವಂತನ ಅರ್ಚಾ ವಿಗ್ರಹವನ್ನು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಆರಾಧಿಸಬೇಕು. ಏಕೆಂದರೆ ಈ ಕಲಿಯುಗದಲ್ಲಿ ಭಗವಂತನು ಎರಡು ರೀತಿಗಳಲ್ಲಿ ಬರುತ್ತಾನೆ. ಒಂದು ಅವನ ನಾಮರೂಪದಲ್ಲಿ, ಕಲಿಕಾಲಿ ನಾಮರೂಪ ಕೃಷ್ಣ ಅವತಾರ, ಹಾಗೂ ಎರಡನೆಯದಾಗಿ ಅರ್ಚಾ ವಿಗ್ರಹವಾಗಿ. ಆದ್ದರಿಂದ ನಾವು ಭಗವಂತನಿಗೆ ಅವನು ಹೇಳಿದಂತೆ ನಾವು ಪೂಜೆ ಮಾಡುವ ಕೃಷ್ಣ ಅಥವಾ ಅವನ ಅವತಾರಗಳ ವಿಗ್ರಹಕ್ಕೆ ನಮ್ಮ ಶಕ್ತಿಗೆ ತಕ್ಕಂತೆ ಭಕ್ತಿಯಿಂದ ಪ್ರೀತಿಯಿಂದ ನೈವೇದ್ಯವನ್ನು ಮಾಡಬೇಕು. ಹೆದರುವ ಅವಶ್ಯಕತೆ ಇಲ್ಲ. ಅವನು ನಮ್ಮ ಹಾಗೆ ಆಹಾರವನ್ನು ಖಾಲಿ ಮಾಡುವುದಿಲ್ಲ. ಅವನು ತಿನ್ನುವ ವಿಧಾನವೇ ಬೇರೆ, ನಾವು ತಿನ್ನುವ ವಿಧಾನವೂ ಬೇರೆ. ಭಗವಂತನು ನೇತ್ರದಿಂದಲೇ ತಿನ್ನುತ್ತಾನೆ. ಅವನ ಒಂದೊಂದು ಅಂಗಕ್ಕೂ ಇತರ ಅಂಗಗಳು ಮಾಡುವ ಶಕ್ತಿ ಇರುತ್ತದೆ. ಆದ್ದರಿಂದ ಅವನಿಗೆ ನೈವೇದ್ಯವನ್ನು ಮಾಡಿದಾಗ ತಾನು ತನ್ನ ಕಣ್ಣುಗಳಿಂದ ಭೋಗವನ್ನು ತಿಂದು ನಮಗೆ ಪ್ರಸಾದವಾಗಿ ನೀಡುತ್ತಾನೆ ಆ ಕೃಷ್ಣನು. ಆದರೆ ಒಂದು, ಪರಮಶುದ್ಧ ಭಕ್ತರು ಮಾತ್ರ ಮಾಡಿರುವ ನೈವೇದ್ಯವನ್ನು ನಮ್ಮ ಹಾಗೆ ಬಾಯಲ್ಲೇ ತಿನ್ನುತ್ತಾನೆ, ತಿಂದಿದ್ದಾನೆ, ತಿನ್ನುತ್ತಾನೆ ಕೂಡ. ಈ ಲೀಲೆಗಳನ್ನು ಅನೇಕ ಬಾರಿ ತೋರಿಸಿದ್ದಾನೆ. ಆದರೆ ಸಹಜವಾಗಿ ನಮ್ಮಂತಹ ಕನಿಷ್ಠ ಅಧಿಕಾರಿಯು ನೈವೇದ್ಯ ಮಾಡಿದಾಗ ತನ್ನ ಕಣ್ಣಿಂದಲೇ ತಿಂದು ಪ್ರಸಾದವಾಗಿ ನೀಡುತ್ತಾನೆ ಆ ಕರುಣಾಮಯಿ. ಈ ರೀತಿಯಲ್ಲಿ ಅವನನ್ನು ತೃಪ್ತಿಗೊಳಿಸಬೇಕು. ಇದು ನಮಗೋಸ್ಕರ, ಅವನಿಗೋಸ್ಕರವಲ್ಲ. ನಾವು ನೈವೇದ್ಯ ಮಾಡಿರುವ ಪ್ರಸಾದವನ್ನು ತಿಂದರೆ ನಮ್ಮ ಎಲ್ಲಾ ಪಾಪಗಳು ನಾಶವಾಗುತ್ತದೆ. ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಹಿ ಭುಂಜತೆ ತೇ ತ್ವಗಂ ಪಾಪ ಯೇ ಪಚಂತ್ಯಾತ್ಮ ಕಾರಣಾತ್. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ಆದರೆ ವೈಯಕ್ತಿಕ ಸಂತೋಷಕ್ಕೋಸ್ಕರ, ತನ್ನ ಇಂದ್ರಿಯ ತೃಪ್ತಿಗೋಸ್ಕರ ಅಡಿಗೆ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ತಿನ್ನುತ್ತಾರೆ. ಈ ರೀತಿಯಲ್ಲಿ ಹೇಳಿದೆ ಭಗವದ್ಗೀತೆಯಲ್ಲಿ. ಆದ್ದರಿಂದ ಭಗವಂತನಿಗೆ ನೈವೇದ್ಯ ಮಾಡಿ ಆ ಪ್ರಸಾದವನ್ನು ನಾವು ಪ್ರತಿದಿನ ತಿನ್ನಬೇಕು. ನಮ್ಮ ಬಾಳಿನಲ್ಲಿ ನಾವು ಸಂಪೂರ್ಣತೆಯನ್ನು ಅಂದರೆ ಪರ್ಫೆಕ್ಷನ್ ಹೊಂದಬೇಕಾದರೆ ಎರಡು ಕಾರ್ಯಗಳನ್ನು ಒಂದೇ ಒಂದು ಅಂಗದಿಂದ ಸಾಧಿಸಬಹುದು. ಪರ್ಫೆಕ್ಷನ್ ಅಂದರೆ ಏನು, ಸಂಪೂರ್ಣತೆ ಅಂದರೆ ಏನು? ಈಗ ನಾವು ಈ ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ. ಇದು ತುಂಬಾ ಕಷ್ಟವಾಗಿ ಸಿಗುವಂತಹ ಒಂದು ಭಾಗ್ಯ. ಇದರ ಉದ್ದೇಶವೀಗ ರಾಜ ಋಷಭದೇವನು ತನ್ನ 100 ಮಕ್ಕಳಿಗೆ ಉಪದೇಶಿಸುತ್ತಾನೆ. ನಾಯಂ ದೇಹೋ ದೇಹಬಾಜಾಂ ನೃಲೋಕೆ ಕಷ್ಟಾನ್ ಕಾಮನ್ ಅರ್ಹತೆ ವಿಡ್ಭುಜಾಮ್ಯೆ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧ್ಯಸ್ಮತ್ ಬ್ರಹ್ಮ ಸೌಖ್ಯಂ ತ್ವನಂತಂ. ನನ್ನ ಪ್ರೀತಿಯ ಮಕ್ಕಳೇ, ಇಂದ್ರಿಯಗಳ ತೃಪ್ತಿಗೋಸ್ಕರ ತೀವ್ರವಾಗಿ ಕಷ್ಟಪಡಬಾರದು ಈ ಮನುಷ್ಯ ಜನ್ಮದಲ್ಲಿ. ಏಕೆಂದರೆ ಅಂತಹ ಇಂದ್ರಿಯ ತೃಪ್ತಿಗಳು ಮಲವನ್ನು ತಿನ್ನುವ ಹಂದಿಗಳ ಜನ್ಮಕ್ಕೂ ಲಭ್ಯವಿದೆ. ಇಂದ್ರಿಯ ತೃಪ್ತಿ ಗುರಿಯಾಗಿರಬಾರದು, ತಪಸ್ಸುಗಳನ್ನು ಆಚರಿಸಬೇಕು. ಆಗ ನಿಮ್ಮ ಅಸ್ತಿತ್ವವು ಪಾವನವಾಗುತ್ತದೆ, ಪರಿಶುದ್ಧಗೊಳ್ಳುತ್ತದೆ. ಅದರ ಪರಿಣಾಮವಾಗಿ ಅನಂತವಾದ ಬ್ರಹ್ಮ ಸೌಖ್ಯವನ್ನು, ಅಂತ್ಯವಿಲ್ಲದ ಆಧ್ಯಾತ್ಮಿಕ ಸುಖವನ್ನು, ಆನಂದವನ್ನು ಪಡೆಯುತ್ತೀರ ಎಂದು ಹೇಳುತ್ತಾನೆ ಋಷಭದೇವನು ತನ್ನ ಮಕ್ಕಳಿಗೆ. ಆದ್ದರಿಂದ ಈ ಅಂತ್ಯವಿಲ್ಲದ ಪರಮಾನಂದವನ್ನು ಪಡೆಯುವುದೇ ನಮ್ಮ ಜೀವನದ ಲಕ್ಷ್ಯವಾಗಿರಬೇಕು. ಈಗ ಈ ಲಕ್ಷ್ಯವನ್ನು ಸಾಧಿಸಲು ನಾನು ಆಗಲೇ ಹೇಳಿದಂತೆ ಒಂದು ಅಂಗದಿಂದ ಎರಡೇ ಎರಡು ಕಾರ್ಯಗಳನ್ನು ಮಾಡಿದರೆ ಸಾಕು, ಪರಮಾನಂದದ ಗುರಿಯನ್ನು ಮುಟ್ಟಬಹುದು, ಭಗವಂತನ ಲೋಕಕ್ಕೆ ಹೋಗಬಹುದು. ಆ ಎರಡು ಕಾರ್ಯಗಳು ಹಾಗೂ ನಮ್ಮ ದೇಹದ ಒಂದು ಅಂಗವು ಯಾವುದು? ಅತಃ ಶ್ರೀಕೃಷ್ಣ ನಾಮಾದಿ ನವವೇದ್ ಗ್ರಾಹ್ಯಂ ಇಂದ್ರಿಯೈಹಿ ಸೇವೋನ್ಮುಖೇಹಿ ಜಿಹ್ವಾದೌ ಸ್ವಯಂ ಏವ ಸ್ಫುರತ್ಯದಃ. ಇದು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ. ಯಾರೇ ಆಗಲಿ ಭಗವಂತನ ದಿವ್ಯವಾದ ನಾಮಗಳನ್ನಾಗಲಿ, ಗುಣಗಳನ್ನಾಗಲಿ, ಲೀಲೆಗಳನ್ನಾಗಲಿ, ರೂಪಗಳನ್ನಾಗಲಿ ನಮ್ಮ ಭೌತಿಕ ಇಂದ್ರಿಯಗಳಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಯಾರು ನಾಲಿಗೆಯಿಂದ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಇವುಗಳೆಲ್ಲವೂ ತಾನಾಗಿಯೇ ತಿಳಿಯುತ್ತದೆ. ನಾನು ನಿಮಗೆ ಆಗಲೇ ಹೇಳಿದೆ, ಒಂದು ಅಂಗದಿಂದ ಎರಡು ಕಾರ್ಯಗಳನ್ನು ಮಾಡಿದರೆ ಸಂಪೂರ್ಣತೆಯನ್ನು ಹೊಂದಬಹುದು. ಆ ಅಂಗವು ಯಾವುದು ಎಂದು ನಮಗೆ ಈಗ ತಿಳಿಯಿತು. ಸೇವೋನ್ಮುಖೇಹಿ ಜಿಹ್ವಾದವು, ಅದು ನಾಲಿಗೆ. ಜಿಹ್ವಾ ಎಂದರೆ ನಾಲಿಗೆ. ಈಗ ನಮಗೆ ಆಶ್ಚರ್ಯವಾಗಬಹುದು, ನಾಲಿಗೆಯಿಂದ ಹೇಗೆ ಭಗವಂತನನ್ನು ಸೇವೆ ಮಾಡಬಹುದು? ಏನೋ ಕೈಯಿಂದ ಮಾಡಬೇಕೆಂದರೆ ಸರಿ, ಅಥವಾ ದೇಹದಿಂದ ಸೇವೆ ಮಾಡಬೇಕೆಂದರೆ ಸರಿ, ಅಥವಾ ಕಾಲಿನಿಂದ ಆದರೂ ನಡೆದು ಓಡಾಡುವ ಸೇವೆ ಮಾಡುವುದಾದರೂ ಸರಿ. ಆದರೆ ಹೇಗೆ ನಾಲಿಗೆಯಿಂದ ಭಗವಂತನನ್ನು ಸೇವೆ ಮಾಡುವುದು? ಆದರೆ ಈ ನಾಲಿಗೆಯಲ್ಲಿ ಇರುವುದು ನಿಜವಾದ ವಿಜಯದ ವಿಷಯ, ನಿಜವಾದ ರಹಸ್ಯ, ನಿಜವಾದ ಅಸ್ತ್ರವೂ ಇದೆ. ಕರ್ಣನು ಧನುರ್ವೇದದಲ್ಲಿ ನಿಪುಣನಾಗಿದ್ದನು. ಎಷ್ಟು ಶಕ್ತಿಯುತ ಅಸ್ತ್ರಗಳನ್ನು ಪಡೆದಿದ್ದನೆಂದರೆ ಆ ಅಸ್ತ್ರಗಳನ್ನು ಬಿಟ್ಟರೆ ಸಾಕು, ಪ್ರಯೋಗಿಸಿದರೆ ಸಾಕು, ಎದುರು ನಿಂತವನು ಖಂಡಿತವಾಗಿ ಮರಣಿಸಲೇಬೇಕು. ಅರ್ಜುನನನ್ನ ಕಂಡರೆ ತುಂಬಾ ದ್ವೇಷ ಕರ್ಣನಿಗೆ. ಅವನು ಸಂಪಾದಿಸಿದ ಅಸ್ತ್ರ ಶಸ್ತ್ರಗಳೆಲ್ಲವೂ ಒಬ್ಬ ಅರ್ಜುನನಿಗಾಗಿ ಗುರಿಯನ್ನಿಟ್ಟಿದ್ದನು ಕರ್ಣನು. ಆದರೆ ಪಾಪ, ಅರ್ಜುನನು ವೈಷ್ಣವನು, ಕೃಷ್ಣನ ಪರಮ ಭಕ್ತನು, ಭಗವದ್ಗೀತೆಯ ಉಪದೇಶವನ್ನೇ ನೇರವಾಗಿ ಭಗವಂತನಿಂದ ಪಡೆದವನು. ಯುದ್ಧ ಮಾಡುವುದಿಲ್ಲ ಎಂದು ಕುಳಿತಾಗ ಕೃಷ್ಣನು ಸ್ವಯಂ ಅರ್ಜುನನಿಗೆ ಉಪದೇಶಿಸಿದನು ಭಗವದ್ಗೀತೆಯನ್ನು. ನಂತರ ಕೃಷ್ಣನು ಹೇಳಿದನು, ಯಥಾ ಇಚ್ಛಸಿ ತಥಾ ಕುರು. ಅರ್ಜುನನೇ, ನಾನು ನಿನಗೆ ಸರಿಯಾದ ವಿಷಯಗಳನ್ನು ಉಪದೇಶಿಸಿದೆ, ಏನು ಹೇಳಬೇಕು ಅವುಗಳನ್ನು ಹೇಳಿದ್ದೆ, ಈಗ ನೀನು ನಿನ್ನ ಸ್ವತಂತ್ರವನ್ನು ಅಂದರೆ ಫ್ರೀ ವಿಲ್ ಉಪಯೋಗಿಸು. ಯಥಾ ಇಚ್ಛಸಿ ತಥಾ ಕುರು, ಈಗ ನೀನು ಏನು ಇಚ್ಛಿಸುತ್ತೆಯೋ ಅದನ್ನು ಮಾಡು. ಆಗ ಅರ್ಜುನನ್ ಹೇಳುತ್ತಾನೆ, ಕರಿಷ್ಯೇ ವಚನಂ ತವ. ಕೃಷ್ಣ, ನೀನು ಏನು ಹೇಳುತ್ತೇಯೋ ಅದನ್ನೇ ಮಾಡುತ್ತೇನೆ. ಕರಿಷ್ಯೇ ವಚನಂ ತವ, ನಿನ್ನ ವಚನವನ್ನು ಪಾಲಿಸುತ್ತೇನೆ, ಆಚರಿಸುತ್ತೇನೆ. ಇದು ನಿಜವಾದ ವೈಷ್ಣವನ ಲಕ್ಷಣ, ಕೃಷ್ಣ ಭಕ್ತನ ಲಕ್ಷಣ. ನಮಗೂ ಇದೇ ರೀತಿಯಲ್ಲಿ ಕೃಷ್ಣನು ಆಚಾರ್ಯರು ಉಪದೇಶಗಳನ್ನು ನೀಡುತ್ತಾರೆ, ಉಪದೇಶಗಳನ್ನು ಮಾಡುತ್ತಾರೆ, ಆದರೆ ನಮ್ಮನ್ನು ಬಲವಂತ ಅಥವಾ ಫೋರ್ಸ್ ಮಾಡುವುದಿಲ್ಲ. ಆಗ ನಮಗೆ ಇರುವ ಸ್ವತಂತ್ರದ ಅರ್ಥವೇನು? ಕೆಲವು ಜನರು ಅಜ್ಞಾನದಿಂದ ಕೇಳುತ್ತಾರೆ, ದೇವರಿದ್ದರೆ ನಮ್ಮನ್ನು ತಪ್ಪು ಕಾರ್ಯಗಳನ್ನು ಏಕೆ ಮಾಡಲು ಬಿಡುತ್ತಾನೆ, ಏಕೆ ನನ್ನನ್ನು ನಂತರ ಶಿಕ್ಷಿಸುತ್ತಾನೆ, ಆದ್ದರಿಂದ ನಾನು ಶಿಕ್ಷೆಗಳನ್ನೆಲ್ಲ ಅನುಭವಿಸುವುದಕ್ಕೆ ದೇವರೇ ಕಾರಣ ಎಂದು ಅಲ್ಪ ಬುದ್ಧಿಯಿಂದ ಮಾತನಾಡುತ್ತಾರೆ. ಒಂದು ಕೆಲಮಟ್ಟದ ವರ್ಗದವರು ನಾಸ್ತಿಕರು, ದೇವರೇ ಇಲ್ಲ ಎಂದು ಹೇಳುತ್ತಾರೆ. ಮತ್ತೊಂದು ವರ್ಗದವರು ಈ ರೀತಿಯಲ್ಲಿ ದೇವರನ್ನು ದೂಷಿಸುತ್ತಾರೆ. ಭಗವಂತನು ಬಲವಂತದಿಂದ ಒಂದು ಜೀವರಾಶಿಯ ಸ್ವತಂತ್ರವನ್ನು ಮುಟ್ಟುವುದಿಲ್ಲ, ಮುಟ್ಟಿದರೆ ಅದು ಸ್ವತಂತ್ರವೆಂದು ಅನ್ನಿಸಿಕೊಳ್ಳುವುದಿಲ್ಲ. ಇದಕ್ಕೆ ಒಂದು ಸಣ್ಣ ಉದಾಹರಣೆ. ಒಬ್ಬ ಹುಡುಗನು ಒಂದು ಹುಡಿಯನ್ನು ಪ್ರೀತಿಸುತ್ತಾನೆ, ಆದರೆ ಆ ಹುಡುಗಿಯು ಪ್ರೀತಿಸುವುದಿಲ್ಲ. ಆಗ ಆ ಹುಡುಗನು ಒಂದು ಗನ್ ಅಂದ್ರೆ ತುಪಾಕಿಯನ್ನು ಎತ್ತಿ ಅವಳ ತಲೆ ಮೇಲೆ ಇಟ್ಟು, ಹೇ ಹುಡುಗಿಯೇ, ನೀನು ನನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳು ಎಂದು ಹೆದರಿಸಿದಾಗ ಆ ಹುಡುಗಿ ಭಯದಿಂದ, ಹೌದು ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಮದುವೆಯಾಗುತ್ತೇನೆ ಎಂದು ಹೇಳಿದರೆ ಅದು ನಿಜವಾದ ಪ್ರೀತಿಯಲ್ಲ. ಈ ರೀತಿಯಲ್ಲಿ ಭಗವಂತನು ಒಂದು ಜೀವರಾಶಿಯನ್ನು ಬಲಾತ್ಕಾರದಿಂದ ತನಗೆ ಶರಣಾಗುವಂತೆ ಮಾಡಿದರೆ ಅದು ನಿಜವಾದ ಶರಣಾಗತಿಯಲ್ಲ, ನಿಜವಾದ ಪ್ರೀತಿಯೂ ಅಲ್ಲ. ಆದ್ದರಿಂದ ಭಗವಂತನು ಬೇಡ, ಇದನ್ನು ಮಾಡಬೇಡ, ಈ ಕೆಲಸವನ್ನು ಮಾಡು, ಈ ಕೆಲಸವನ್ನು ಮಾಡಬೇಡ ಎಂದು ಉಪದೇಶಗಳನ್ನು ಮಾತ್ರ ಮತ್ತೆ ಮತ್ತೆ ನೀಡುತ್ತಾನೆ. ಆದರೆ ನಾವು ಜೀವಾತ್ಮಗಳು ಅದನ್ನು ಆಚರಿಸಬೇಕು ಅಷ್ಟೇ, ಕೃಷ್ಣನು ಬಲವಂತ ಮಾಡುವುದಿಲ್ಲ. ಕೃಷ್ಣನು ಅರ್ಜುನನಿಗೆ ಉಪದೇಶಗಳನ್ನು ಮಾಡಿದ ಹಾಗೆ ನಮಗೂ ಮಾಡುತ್ತಾನೆ. ಉಪದೇಶದ ನಂತರ ಅರ್ಜುನನಿಗೆ ಹೇಳಿದನು, ಯಥಾ ಇಚ್ಛಸಿ ತಥಾ ಕುರು, ನಿನಗೆ ಇಷ್ಟ ಬಂದಂತೆ ಮಾಡು ಎಂದು ಹೇಳಿದನು ಕೃಷ್ಣನು. ಇದೇ ರೀತಿಯಲ್ಲಿ ನಮಗೆ ಉಪದೇಶಗಳ ನಂತರ ಯಥಾ ಇಚ್ಛಸಿ ತಥಾ ಕುರು ಎಂದು ನಮಗೆ ಸ್ವತಂತ್ರವನ್ನು ನೀಡಿದ್ದಾನೆ. ಈಗ ನಾವು ಅರ್ಜುನನ ಹಾಗೆ ಶರಣಾಗಬೇಕು. ಅರ್ಜುನನು ಹೇಳಿದನು, ಕರಿಷ್ಯೇ ವಚನಂ ತವ. ಕೃಷ್ಣ, ನೀನು ಹೇಳಿದ್ದನ್ನೆಲ್ಲ ನಾನು ಮಾಡುತ್ತೇನೆ, ನೀನು ಹೇಳಿದಂತೆ ನಾನು ಕೇಳುತ್ತೇನೆ, ನಿನ್ನ ವಚನಗಳನ್ನು ಪಾಲಿಸುತ್ತೇನೆ ಎಂದು ಶರಣಾದ ಅರ್ಜುನ. ಇದೇ ರೀತಿಯಲ್ಲಿ ನಾವು ಕೂಡ ಕೃಷ್ಣನಿಗೆ ಶರಣಾಗಬೇಕು. ನಾವು ಹೇಳಬೇಕು, ಕರಿಷ್ಯೇ ವಚನಂ ತವ, ಕೃಷ್ಣ ನಿನ್ನ ವಚನಗಳನ್ನು ನಾನು ಪಾಲಿಸುತ್ತೇನೆ. ಇದು ನಿಜವಾದ ಶರಣಾಗತಿ. ಈ ರೀತಿಯಲ್ಲಿ ಶರಣಾದ ಅರ್ಜುನನಿಗೆ ಸಿಕ್ಕಿತು ನಿಜವಾದ ಆಶ್ರಯ, ನಿಜವಾದ ರಕ್ಷಣೆ, ನಿಜವಾದ ಸಾಮ್ರಾಜ್ಯ. ಅಸ್ತ್ರಶಸ್ತ್ರಗಳ ನಿಪುಣನಾದ ಕರ್ಣನಿಗೆ ಅಲ್ಲ, ಕರ್ಣನು ಕೃಷ್ಣ ಭಕ್ತನಾದ ಅರ್ಜುನನ ಮೇಲೆ ಪ್ರಯೋಗಿಸಿದ ಪ್ರತಿಯೊಂದು ಅಸ್ತ್ರವೂ ಮುಗಿಸಿ ಹಾಕಿದನು ಕೃಷ್ಣನು. ಕರ್ಣನ ಅಸ್ತ್ರವನ್ನು ಮುಗಿಸಿದನು ಕೃಷ್ಣನು, ಕರ್ಣನನ್ನು ಮುಗಿಸಿದನು ಕೃಷ್ಣನು. ಇದು ಶರಣಾಗತನಾದವನಿಗೆ ಸಿಗುವ ರಕ್ಷಣೆ. ಕುರುಕ್ಷೇತ್ರದ ಯುದ್ಧ ರಣರಂಗದಲ್ಲಿ ಪಾಂಡವರಿಗೂ ಹಾಗೂ ಕೌರವರಿಗೂ ಯುದ್ಧ. ಪಾಂಡವರು ಕೃಷ್ಣನ ಪರಮ ಭಕ್ತರು. ಪಾಂಡವರು 5 ಮಂದಿ, ಯುಧಿಷ್ಠಿರ, ಅರ್ಜುನ, ಭೀಮ, ನಕುಲ ಹಾಗೂ ಸಹದೇವ. ಕೌರವರು ನೀಚರು, ಮೋಸಗಾರರು, ದುರ್ಯೋಧನ, ದುಶ್ಯಾಸನ, ಹೀಗೆ 100 ಮಂದಿ. ಒಂದು ಅಕ್ಷೋಹಿಣಿ ಎಂದರೆ 21,870 ರಥದ ಸೈನ್ಯಗಳು, 21,870 ಆನೆ ಸೈನ್ಯಗಳು, 1,09,650 ಕಾಲ್ನಡೆಯ ಸೈನಿಕರು ಹಾಗೂ 65,600 ಕುದುರೆ ಸೈನ್ಯಗಳು. ಇದು ಒಂದು ಅಕ್ಷೋಹಿಣಿ ಎಂದರೆ. ಇಂತಹ ಅನೇಕ ಅಕ್ಷೋಹಿಣಿಗಳಿತ್ತು ಕೌರವರ ಕಡೆಯಲ್ಲಿ. ಕೌರವರ ಅಕ್ಷೋಹಿಣಿಯಲ್ಲಿ ಒಂದೇ ಒಂದು ಭಾಗವಿತ್ತು ಪಾಂಡವರ ಕಡೆ. ದುರ್ಯೋಧನ ದುಶ್ಯಾಸನಿಂದ ಪ್ರಾರಂಭವಾಗಿ ಒಟ್ಟು 100 ಜನರಿದ್ದರು ಕೌರವರು ಅಣ್ಣ ತಮ್ಮಂದಿರು. ಆದರೆ ಪಾಂಡವರು ಕೇವಲ 5 ಮಂದಿ ಅಣ್ಣ ತಮ್ಮಂದಿರು. ಪಾಂಡವರಿಗೆ ವಿದ್ಯೆಗಳನ್ನು ಹೇಳಿಕೊಟ್ಟ ಆಚಾರ್ಯರೆಲ್ಲ ಕೌರವರ ಕಡೆಯೇ ಇದ್ದರು. ಒಬ್ಬರೇ ಒಬ್ಬರು ಆಚಾರ್ಯರು ಕೂಡ ಇರಲಿಲ್ಲ ಪಾಂಡವರ ಕಡೆ. ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮಾಚಾರ್ಯರು, ಇಂತಹ ಎಲ್ಲಾ ಆಚಾರ್ಯರು, ಎಲ್ಲಾ ದೊಡ್ಡ ದೊಡ್ಡ ಸಿಂಹಗಳು ಕೌರವರ ಕಡೆಯಿದ್ದರು. ಏಕೆಂದರೆ ತಾವು ಉಪ್ಪು ತಿಂದ ಕಡೆ ದ್ರೋಹ ಮಾಡಬಾರದು ಎಂದು ಕೌರವರು ಎಷ್ಟೇ ನೀಚ ಕೆಲಸಗಳನ್ನು ಮಾಡಿದರೂ ಸರಿ, ಅವರ ಬಳಿಯೇ ಉಳಿದಿದ್ದರು ಇವರೆಲ್ಲರೂ. ಈ ರೀತಿಯಲ್ಲಿ ಸರಿಸಮಾನವಾದ ಯುದ್ಧವೇ ಅಲ್ಲ ಕುರುಕ್ಷೇತ್ರದ ಸಮರ. ಆದರೂ ಭಗವಂತನಾದ ಕೃಷ್ಣನೊಬ್ಬನೇ ಒಬ್ಬನು ಪಾಂಡವರ ಪಕ್ಷದಲ್ಲಿ ಇದ್ದ ಕಾರಣದಿಂದ ಶತಸೋದರರ ಸಮೇತ ಕೌರವರನ್ನು ಮುಗಿಸಿ ಹಾಕಿದರು ಕೃಷ್ಣನ ದಾಸರಾದ ಪಾಂಡವರು. ತಮ್ಮ ಗುರುಗಳನ್ನೆಲ್ಲ ಸಾಯಿಸಿ ಹಾಕಿದರು ಪಾಂಡವರು. ಎಲ್ಲ ಅಕ್ಷೋಹಿಣಿಗಳನ್ನು ಸಮಾಪ್ತಗೊಳಿಸಿದರು ಪಾಂಡವರು. ಈ ಪಾಂಡವರ ವಿಜಯವನ್ನು ಅರ್ಜುನನ ಮೊಮ್ಮಗನಾದ ಮಹಾಭಾಗವತೋತ್ತಮನಾದ ಪರೀಕ್ಷಿತ್ ಮಹಾರಾಜನು ಹೀಗೆ ಹೇಳುತ್ತಾನೆ. ಕುರುಕ್ಷೇತ್ರದ ರಣರಂಗವು ಒಂದು ಸಮುದ್ರ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಈ ರೀತಿಯಲ್ಲಿ ಅತಿ ತೀವ್ರವಾದ ಭಯಂಕರವಾದ ಯೋಧರಿದ್ದರು ಕೌರವರ ಕಡೆ. ಇವರೆಲ್ಲ ಭಯಂಕರವಾಗಿ ನುಂಗಿ ಹಾಕುವ ತಿಮಿಂಗಿಲಗಳು. ನನ್ನ ತಾತ ಹಾಗೂ ಇತರರು ಕೃಷ್ಣನ ಚರಣ ಕಮಲದ ದೋಣಿಯಲ್ಲಿ ಕುಳಿತುಕೊಂಡು ಇಳಿದರು ಆ ಕುರುಕ್ಷೇತ್ರದ ಸಮುದ್ರದಲ್ಲಿ. ಯಾವುದೇ ಒಂದು ದೊಡ್ಡ ತಿಮಿಂಗಿಲದ ಬಾಯಿಗೆ ಸಿಕ್ಕಿ ಹಾಕಿಕೊಳ್ಳದೆ ಕೃಷ್ಣನ ಕೃಪೆಯಿಂದ ನನ್ನ ತಾತಂದಿರು ಆ ಕುರುಕ್ಷೇತ್ರದ ಮಹಾ ಸಮುದ್ರವನ್ನು ಸುಲಭವಾಗಿ ದಾಟಿದರು. ಈ ರೀತಿಯಲ್ಲಿ ವರ್ಣಿಸಿದನು ಪರೀಕ್ಷಿತ್ ಮಹಾರಾಜನು. ಇದು ಕೃಷ್ಣನ ರಕ್ಷೆ. ವೈರಿಯು ಎಷ್ಟೇ ಬಲಶಾಲಿ ಆಗಿರಬಹುದು, ಎಷ್ಟೇ ನೀಚನಾಗಿರಬಹುದು, ಆದರೆ ಕೃಷ್ಣನು ವೈಷ್ಣವನ ವೈರಿಯನ್ನು ಸುಲಭವಾಗಿ ಮುಗಿಸಿ ಹಾಕುತ್ತಾನೆ. ಈ ರೀತಿಯಲ್ಲಿ ನಾವು ನಾಲಿಗೆ ಎಂಬ ಅಸ್ತ್ರದಿಂದ ಕಲಿ ಎಂಬ ರಾಕ್ಷಸನನ್ನು ಸುಲಭವಾಗಿ ಮುಗಿಸಬಹುದು. ಸಂದೇಹವಿಲ್ಲ, ಕಲಿಪುರುಷನು ತುಂಬಾ ಬಲಶಾಲಿ, ಇದು ಸತ್ಯ. ಆದರೆ ಈ ನಾಲಿಗೆ ಎಂಬ ಅಸ್ತ್ರದಿಂದ ಕೃಷ್ಣನ ಕೃಪೆಯಿಂದ ಮುಗಿಸಿ ಹಾಕಬಹುದು. ಒಂದು ಅಂಗದಿಂದ 2 ಕಾರ್ಯಗಳನ್ನು ಮಾಡಿದರೆ ಸಾಕು ಎಂದು ನಾನು ನಿಮಗೆ ಆಗಲೇ ಹೇಳಿದೆ. ಆ ಅಂಗವು ನಾಲಿಗೆ ಎಂದು ನಮಗೆ ತಿಳಿಯಿತು. ಆದರೆ ಹೇಗೆ ಅಸ್ತ್ರವನ್ನು ಪ್ರಯೋಗಿಸುವುದು? ಆ 2 ಕಾರ್ಯಗಳಿಂದ. ಒಂದನೆಯದು ಕೃಷ್ಣ ಪ್ರಸಾದವನ್ನು ಮಾತ್ರ ತಿನ್ನುವುದು, ಇದು ಒಂದು ಕೆಲಸ. ಹಾಗೂ ಎರಡನೆಯದು ಹರೇ ಕೃಷ್ಣ ಮಹಾಮಂತ್ರವನ್ನು ಸದಾ ಜಪಿಸುವುದು, ಇದು ಮತ್ತೊಂದು ಕೆಲಸ. ನೀವು ಈ 2 ಕಾರ್ಯಗಳನ್ನು ಮಾಡುತ್ತಲೇ ಇರಿ. ಹೇಗೆ ಹೆಜ್ಜೆ ಹೆಜ್ಜೆಗೂ ಕೃಷ್ಣನ ಪರಮ ಭಕ್ತರಾದ ಪಾಂಡವರಿಗೆ ರಕ್ಷಣೆ ಸಿಗುತ್ತಿತ್ತೋ ಅದೇ ರೀತಿಯಲ್ಲಿ ಈ ಕಲಿಯುಗದಲ್ಲಿ ಕಲಿಪುರುಷನಿಂದ ನಿಮಗೆ ಕೃಷ್ಣನ ರಕ್ಷಣೆ ಸಿಗುತ್ತಲೇ ಇರುತ್ತದೆ. ಇದು ಊಹವಲ್ಲ, ನೀವು ಇದನ್ನು ಆಚರಿಸಿ ನೋಡಿ. ನಿಮ್ಮ ನಾಲಿಗೆಯನ್ನು ಈ 2 ಕೆಲಸಗಳಿಗೆ ಮಾತ್ರ ನಿಯಂತ್ರಿಸಿ ನೋಡಿ, ಅದರ ಪ್ರಭಾವ ಏನು ಎಂದು ನಿಮಗೆ ತಿಳಿಯುತ್ತದೆ. ಇಂದೇ ಪ್ರಾರಂಭಿಸಿ. ಇಂದಿನಿಂದ ನಾನು ನನ್ನ ನಾಲಿಗೆಯಲ್ಲಿ ಕೃಷ್ಣನ ನೈವೇದ್ಯ ಮಾಡಿರುವ ಪ್ರಸಾದವನ್ನು ಮಾತ್ರ ತಿನ್ನುತ್ತೇನೆ, ಸವಿಯುತ್ತೇನೆ, ಕೃಷ್ಣನ ಬಗ್ಗೆ ಮಾತ್ರ ಮಾತನಾಡುತ್ತೇನೆ, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತೇನೆ. ಇವುಗಳನ್ನು ಮಾಡಿ, ಪ್ರಾರಂಭಿಸಿ ಇಂದೇ. ಆಗ ನೀವು ಸತ್ಯವಾಗಿಯೂ ಆ ಕೃಷ್ಣನನ್ನು, ಭಗವಂತನನ್ನು ನಿಮ್ಮ ಜೊತೆಯಲ್ಲಿ ಇದ್ದು ರಕ್ಷಿಸುವುದನ್ನು ನೋಡುತ್ತಲೇ ಇರುತ್ತೀರ. ಜನನ ಮರಣಗಳ ಚಕ್ರದಿಂದ ಪಾರಾಗುತ್ತೀರ, ಆ ಕೃಷ್ಣ ಲೋಕವನ್ನು ಸೇರುತ್ತೀರ, ಇದರಲ್ಲಿ ಸಂದೇಹವೇ ಇಲ್ಲ. ಹರೇ ಕೃಷ್ಣ.